ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನಿಮ್ಮ ಮದುವೆಯ ವಸ್ತ್ರ ಎಲ್ಲಿ? ಆತ್ಮೀಯ ಪ್ರಿಯ ಕೇಳುಗರೆ, ಈ ದಿನದಲ್ಲಿ ನಾವು ನಿನ್ನ ಮದುವೆಯ ವಸ್ತ್ರ ಎಲ್ಲಿ ಎನ್ನುವಂತಹ ವಿಚಾರದ ಬಗ್ಗೆ ಧ್ಯಾನಿಸಲು ಹೋಗುವಂತೆಯವರಾಗಿದ್ದೇವೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ತಪ್ಪಿಹೋದ ಮಕ್ಕಳನ್ನು ಹುಡುಕಿ ರಕ್ಷಿಸಲು ಬಂದನು. ವಿಶೇಷವಾಗಿ ಸ್ವಂತ ಜನರಿಗೋಸ್ಕರ, ಅಂದರೆ ತಾನು ಹಾರಿಸಿಕೊಂಡಂತಹ ಇಸ್ರಾಯೇಲ್ ಜನಗಳಿಗೋಸ್ಕರ ಈ ಲೋಕಕ್ಕೆ ಬಂದನು. ಆದರೆ ಇಸ್ರಾಯೇಲ್ ಜನಗಳು ಅವರನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಹೋದಾಗ ಅವರಿಗಾದಂತಹ ದಂಡನೆ ಏನು? ಕೊನೆ ಕಾಲದಲ್ಲಿ ಈ ಸುವಾರ್ತೆ ಅನ್ಯರಿಗೆ, ಅಂದರೆ ನಮಗೆ ಬಂದಿದೆ. ನಾವು ಅದನ್ನು ಅಂಗೀಕರಿಸಿಕೊಳ್ಳದೆ ಹೋದರೆ ಏನಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಯೇಸು ಸ್ವಾಮಿ ಒಂದು ಸಾಮ್ಯದ ಮುಖಾಂತರವಾಗಿ ನಮಗೆ ತಿಳಿಸಿದ್ದಾರೆ. ಆ ಸಾಮ್ಯವನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 22:1-14 ನೋಡಬಹುದಾಗಿದೆ. ಈ ಸಾಮ್ಯವನ್ನು ನಾವು ನೋಡುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ದೇವ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ಹೇಗೆ ಮೇರಿ ಮಗ್ದಲಳು ನಿನ್ನ ಪಾದದ ಬಳಿಯಲ್ಲಿ ಕುಳಿತು ನಿನ್ನ ವಾಕ್ಯವನ್ನು ಬಹಳ ಆಸಕ್ತಿಯಿಂದ ಕೇಳುವಂಥಳಾಗಿದ್ದಾಳೋ, ಆ ರೀತಿಯಾಗಿ ಸ್ವಾಮಿ ನಿನ್ನ ವಾಕ್ಯವನ್ನು ತೆಗೆದು ನೀನು ಯಾವ ಒಂದು ಸಂದೇಶವನ್ನು ನಮಗೆ ಕೊಡಬೇಕೆಂಬುದಾಗಿ ತಿಳಿದಿದ್ದೀಯೋ ಅದನ್ನು ನಮಗೆ ಅನುಗ್ರಹಿಸಿಕೊಡು. ನಾವು ಕೇಳಲು ಸಿದ್ಧರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ಕೇಳಲು ಕುಳಿತಿರ್ತಕ್ಕಂತಹ ನಿನ್ನ ಮಕ್ಕಳನ್ನು ಆಶೀರ್ವಹಿಸು. ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಕೊನೆಯ ಕಾಲದಲ್ಲಿ ಜೀವಿಸುವಂಥ ನಾವು ನಮಗೆ ಬರತಕ್ಕಂತಹ ಸುವಾರ್ತೆಯ ಆಹ್ವಾನವನ್ನು ತಿರಸ್ಕರಿಸದೆ ಅದನ್ನು ಅಂಗೀಕರಿಸಿಕೊಳ್ತಕ್ಕಂಥ ಮನಸ್ಸನ್ನು ಈ ಒಂದು ವಾಕ್ಯದ ಮುಖಾಂತರವಾಗಿ ಅವರಿಗೆ ನೀಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಬಂದನು. ಅದಕ್ಕೋಸ್ಕರವೇ ನಾವು ನೋಡುವಂಥವರಾಗಿದ್ದೇವೆ. ಪರಲೋಕ ರಾಜ್ಯ ಹತ್ತಿರವಾಗಿದೆ, ಮನತಿರುಗಿರಿ ಎನ್ನುವಂತಹ ಒಂದು ಸಂದೇಶವನ್ನು ಆತನು ನೀಡಿದನು. ಅನೇಕ ಸುವಾರ್ತೆಯ ಸೇವೆಯಲ್ಲಿ ಅನೇಕರಿಗೆ ಪರಲೋಕ ರಾಜ್ಯದ ವಿಚಾರವನ್ನು ಸಾಮ್ಯದ ಮೂಲಕವಾಗಿ ಯೇಸು ಸ್ವಾಮಿ ತಿಳಿಸಿದನು. ಇವತ್ತಿನ ದಿನದಲ್ಲೂ ಸಹ ಪರಲೋಕ ರಾಜ್ಯದ ವಿಚಾರವಾಗಿ ಯೇಸು ಸ್ವಾಮಿ ತಿಳಿಸಿದಂತಹ ಒಂದು ಸಾಮ್ಯದವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಎಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 22:1-14 ಏನು ಹೇಳುವಂಥದ್ದಾಗಿದೆ? ಬನ್ನಿ, ಪರಲೋಕದ ಒಂದು ರಾಜ್ಯದ ಬಗ್ಗೆ ಬಹಳ ಸ್ವಾರಸ್ಯಕರವಾದಂತಹ ಒಂದು ಸಾಮ್ಯ ಇದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 22:2 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿ ಒಬ್ಬ ಅರಸನಿಗೆ ಹೋಲಿಸಲಾಗಿದೆ. ಒಬ್ಬ ಅರಸನು, ರಾಜನು ತನ್ನ ಮಗನಿಗೆ ಮದುವೆ ಮಾಡುವಂತಹ ವಿಚಾರವನ್ನು ಪರಲೋಕ ರಾಜ್ಯಕ್ಕೆ ದೇವರು ಹೋಲಿಸಿ ಹೇಳುವಂತಹ ವಿಚಾರವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ಪರಲೋಕ ರಾಜ್ಯದ ಒಂದು ವಿಚಾರ, ಅರಸನ ಮಗನ ಮದುವೆ. ಯಾರ ಮದುವೆ? ಒಬ್ಬ ಸಾಮಾನ್ಯ ವ್ಯಕ್ತಿಯ ಮದುವೆ ಅಲ್ಲ, ಇದು ಒಬ್ಬ ಅರಸನ ಮಗನ ಮದುವೆ. ಯೋಚಿಸಿರಿ, ಸಾಮಾನ್ಯವಾಗಿ ಒಂದು ಸಾಧಾರಣ ಮದುವೆ ಅಂದರೆ ಎಷ್ಟೊಂದು ವಿಜೃಂಭಣೆಯಿಂದ ಸಡಗರದಿಂದ ಇರ್ತಕ್ಕಂಥದ್ದಾಗಿದೆ. ಆದರೆ ಒಬ್ಬ ರಾಜನ ಮಗನ ಮದುವೆ ಅಂದರೆ ಆ ಒಂದು ಮದುವೆ ಎಷ್ಟೊಂದು ಸಂಭ್ರಮ, ಸಡಗರ, ಉಲ್ಲಾಸದಿಂದ ಕೂಡಿರ್ತಕ್ಕಂಥದ್ದಾಗಿದೆ, ಎಷ್ಟೊಂದು ವೈವಿಧ್ಯಮಯವಾಗಿ ಕೂಡಿರ್ತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ಈ ಒಂದು ಸಾಮ್ಯದ ಮುಖಾಂತರವಾಗಿ ಯೋಚಿಸಬೇಕಾಗಿದೆ. ಪ್ರತಿಯೊಬ್ಬರ ಜೀವಿತದಲ್ಲೂ ಮದುವೆ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ದಿನ, ಒಂದು ವಿಶೇಷವಾದಂತಹ ಒಂದು ಸಂದರ್ಭ, ಒಂದು ಸಡಗರದ ಸಂದರ್ಭ. ಆ ರೀತಿಯಾಗಿ ಇಲ್ಲೂ ಸಹ ಅರಸನ ಮಗನಿಗೆ ಒಂದು ಮದುವೆಯ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಯಾರೂ ಸಹ ಈ ಮದುವೆಯನ್ನು ತಪ್ಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ, ಯಾಕೆಂದರೆ ಇದು ಅರಸನ ಮಗನ ಮದುವೆ. ಅರಸ ಅನ್ನಬೇಕಾದರೆ ಅರಸ ಅವನು ತನ್ನದೇ ಆದಂಥ ಪ್ರಾಂತ್ಯವನ್ನು ಆಡಳಿತ ಮಾಡ್ತಕ್ಕಂಥವನಾಗಿದ್ದಾನೆ. ಆ ತನ್ನದೇ ಆದ ಪ್ರಾಂತ್ಯಕ್ಕೆ ಒಂದು ಕಾನೂನು ಕಟ್ಟಳೆಗಳನ್ನು ಇಟ್ಟಿರ್ತಕ್ಕಂಥವನಾಗಿದ್ದಾನೆ. ಆ ತನ್ನದೇ ಆದಂಥ ಪ್ರಾಂತ್ಯದಲ್ಲಿ ಎಲ್ಲರೂ ಸಹ ಜನಗಳು ಅರಸನು ಹೇಳುವಂತಹ ಮಾತಿಗೆ ವಿಧೇಯರಾಗಿ ಜೀವಿಸುವಂಥವರಾಗಿದ್ದಾರೆ. ಅಂತಹ ಅರಸನ ಮಗನ ಮದುವೆಯ ಒಂದು ವಿಚಾರವನ್ನು ಯೇಸು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಹೋಲಿಸಿ ಹೇಳುವಂಥದ್ದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಮತ್ತಾಯನು ಬರೆದ ಸುವಾರ್ತೆ 22:3. ಅವನು ಮದುವೆಗೆ ಹೇಳಿ ಕಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಹಾಳುಗಳನ್ನು ಕಳಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಪ್ರಿಯ ಕೇಳುಗರೆ, ಗಮನಿಸಿರಿ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಮದುವೆಯ ದಿನ ಬರೋದಕ್ಕಿಂತ ಮೊದಲು ಅರಸನು ತನ್ನ ಸೇವಕನನ್ನು ಒಂದು ಮದುವೆಯ ಆಹ್ವಾನದ ಪತ್ರಿಕೆಯೊಂದಿಗೆ ಕಳಿಸುವಂತೆವನಾಗಿದ್ದಾನೆ. ಯಾಕೆ? ಸಾಮಾನ್ಯವಾಗಿ ಯಾರದೇ ಮದುವೆ ಆಗಿರಬಹುದು, ಆ ಮದುವೆಯ ಸಂದರ್ಭದಲ್ಲಿ ಅವರಿಗೆ ಮದುವೆಯ ಆಹ್ವಾನವನ್ನು ಕೊಟ್ಟು ಅವರನ್ನು ಕರೀತಕ್ಕಂಥದ್ದು ವಾಡಿಕೆ. ಅದೇ ರೀತಿಯಾಗಿ ಅರಸನು ಸಹ ಇಲ್ಲಿ ಮದುವೆಯ ಕರೆ ಓಲೆಯನ್ನು ಕೊಟ್ಟು ಕಳಿಸ್ತಕ್ಕಂಥವನಾಗಿದ್ದಾನೆ. ತನ್ನ ಸೇವಕನ ಮುಖಾಂತರವಾಗಿ ಈ ದಿನದಲ್ಲಿ ಇಂತಹ ಸಮಯದಲ್ಲಿ ನನ್ನ ಮಗನಿಗೆ ಮದುವೆ, ದಯವಿಟ್ಟು ನೀವೆಲ್ಲರೂ ಬರಬೇಕು ಅನ್ನುವಂತಹ ಒಂದು ಆಹ್ವಾನ ಪತ್ರಿಕೆಯನ್ನು ಆತನು ಕಳಿಸಿಕೊಡುವಂಥವನಾಗಿದ್ದಾನೆ. ಅರಸನು ತನ್ನ ಸೇವಕನ ಮುಖಾಂತರವಾಗಿ ಇದನ್ನು ಕಳಿಸಿಕೊಡುವಂಥವನಾಗಿದ್ದಾನೆ. ಇದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ? ಅಂದರೆ ಪ್ರಿಯ ಕೇಳುಗರೆ, ಆದಿಕಾಂಡದಿಂದ ಮಲಾಖಿ ಪುಸ್ತಕದವರೆಗೂ ಯೇಸು ಸ್ವಾಮಿಯ ಅಂದರೆ ಮೆಸ್ಸಾಯನ ಬರೋಣದ ಬಗ್ಗೆ ಅನೇಕ ಪ್ರವಾದನೆಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರತಿ ಒಂದು ಅಧ್ಯಾಯದಲ್ಲೂ ಸಹ ಬರ್ತಕ್ಕಂತಹ ಮೆಸ್ಸಾಯನ ಪ್ರವಾದನೆಯನ್ನು ಎತ್ತಿ ತೋರಿಸಲಾಗಿದೆ. ಆತನು ಹೇಗೆ ಬರ್ತಕ್ಕಂಥವನಾಗಿದ್ದಾನೆ, ಯಾವ ಸ್ಥಳದಲ್ಲಿ ಹುಟ್ಟತಕ್ಕಂಥವನಾಗಿದ್ದಾನೆ, ಅವನ ಕೆಲಸ ಏನು ಅನ್ನುವಂತಹ ಅನೇಕ ವಿಚಾರಗಳನ್ನು ತಿಳಿಸಲ್ಪಟ್ಟಿದೆ. ಅದನ್ನು ಯಹೂದ್ಯರಿಗೆ ವಿಶೇಷವಾಗಿ ಕೊಡಲ್ಪಟ್ಟು ಅವರು ಅನೇಕ ಹಬ್ಬದ ದಿನಗಳಲ್ಲಿ ಅಥವಾ ಅವರು ಆಲಯಕ್ಕೆ ಹೋದಾಗ ಆ ವಿಚಾರಗಳನ್ನು ಕೀರ್ತನೆ ಪುಸ್ತಕ, ಯೆಶಾಯನ ಪುಸ್ತಕ, ದಾನಿಯೇಲನ ಪುಸ್ತಕ, ಧರ್ಮೋಪದೇಶ ಕಾಂಡ, ಹೀಗೆ ಅನೇಕ ಪುಸ್ತಕಗಳಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಪ್ರವಾದನೆಯನ್ನು ಅವರು ಓದುತ್ತಿದ್ದರು. ಯೇಸು ಸ್ವಾಮಿ ಎಲ್ಲಿ ಹುಟ್ಟತಕ್ಕಂಥವನಾಗಿದ್ದಾನೆ, ಆತನ ಸೇವೆ ಏನು, ಎಲ್ಲವನ್ನ ಅವರು ತಿಳಿದುಕೊಂಡಿದ್ದರು. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಆತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಅವರು ತಿರಸ್ಕರಿಸಿದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ಯೇಸು ಸ್ವಾಮಿ ಒಬ್ಬ ಮನುಷ್ಯನಾಗಿಲ್ಲ, ಅವರು ಒಬ್ಬ ಯೇಸು ಸ್ವಾಮಿ ಈ ಲೋಕಕ್ಕೆ ರಾಜನಾಗಿ ಬರ್ತಕ್ಕಂಥವನಾಗಿದ್ದಾನೆ, ಬಂದು ನಮ್ಮನ್ನು ಆಡಳಿತ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ಮನೋಭಾವನೆ ಆ ಒಂದು ಯಹೂದ್ಯರಲ್ಲಿತ್ತು. ಈ ಒಂದು ರೋಮ್ ಸಾಮ್ರಾಜ್ಯದ ದಾಸತ್ವದಿಂದ ನಮ್ಮನ್ನು ಬಿಡಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಮನೋಭಾವದಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಅವರು ಆತನನ್ನು ಅಂಗೀಕರಿಸಿಕೊಳ್ಳದೆ ತಿರಸ್ಕರಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವರಿಗೆ ಈ ಒಂದು ಮದುವೆಗೆ ಬರಲು ಮನಸ್ಸಿರಲಿಲ್ಲ ಎಂಬುದಾಗಿ. ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳಲು ಅವರಿಗೆ ಮನಸ್ಸಿಲ್ಲದೆ ಹೋಯಿತು. ಅಂತಹ ಸಂದರ್ಭದಲ್ಲಿಯೂ ಸಹ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಮತ್ತಾಯನು ಬರೆದ ಸುವಾರ್ತೆ 22:4 ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಿಂತಿರುಗಿ ಬೇರೆ ಆಳುಗಳನ್ನು ಕರೆದು ನೀವು ಊಟಕ್ಕೆ ಹೇಳಿಕೊಂಡವರ ಬಳಿಗೆ ಹೋಗಿ, ಹೀಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕುಯಿಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿದ್ದೇನೆಂದು ಅಪ್ಪನೆ ಕಳಿಸಿಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ, ಇದು ಮದುವೆಯ ದಿನ ಬಂದಿದೆ. ಆ ಮದುವೆಯ ದಿನದಲ್ಲಿ ಹೇಳುವಂಥವರಾಗಿದ್ದಾರೆ, ನೀವು ಯಾರನ್ನೆಲ್ಲ ಮದುವೆಗೆ ಕರೆದಿದ್ದೀರಾ ಅವರಿಗೆ ಮತ್ತೆ ಹೋಗಿ, ಮತ್ತೊಂದು ಅವಕಾಶವನ್ನು ದೇವರು ಕೊಡುವಂಥವರಾಗಿದ್ದಾರೆ. ನೀವು ಹೋಗಿ ಏನು ಮಾಡಿ ಅಂದರೆ, ಅವರನ್ನೆಲ್ಲರನ್ನೂ ಸಹ ನಾನು ಕೊಬ್ಬಿದ ಕರುವನ್ನು ಕುಯ್ದು ಮದುವೆ ಔತಣವನ್ನು ಸಿದ್ಧ ಮಾಡಿದ್ದೇನೆ, ಎಲ್ಲವೂ ಸಹ ಸಿದ್ಧವಾಗಿದೆ. ನೀವು ಆ ಮದುವೆಗೆ ಬಂದು ಊಟವನ್ನು ಮಾಡಿ ಮದುಮಕ್ಕಳನ್ನು ಆಶೀರ್ವದಿಸಿ ಆ ಒಂದು ಔತಣದಲ್ಲಿ ಭಾಗಿಯಾಗಿ ಎಂಬುದಾಗಿ ಮತ್ತೊಂದು ಆಹ್ವಾನವನ್ನು ಈ ಅರಸನು ತನ್ನ ಸೇವಕನ ಮುಖಾಂತರವಾಗಿ ಕಳಿಸುವಂತವನಾಗಿದ್ದಾನೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತಹ ಮುಖ್ಯವಾದಂಥ ವಿಚಾರವೇನೆಂದರೆ ಈ ಜನಗಳು ಏನು ಮಾಡಿದರು ಎಂಬುದಾಗಿ ನಾವು ನೋಡಬೇಕಾದರೆ ಮತ್ತಾಯನು ಬರೆದ ಸುವಾರ್ತೆ 22:5 ತಿಳಿಸುತ್ತದೆ. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟನು. ಎಂತಹ ಒಂದು ಮದುವೆ ಪ್ರಿಯರೆ, ಇದು ಒಂದು ಸಾಮಾನ್ಯವಾದಂತಹ ವ್ಯಕ್ತಿಯ ಮದುವೆ ಅಲ್ಲ, ಇದು ಅರಸನ ಮಗನ ಮದುವೆ ಆಗಿದೆ. ಅರಸನ ಮಗನ ಮದುವೆಗೆ ಈಗಾಗಲೇ ಆ ಒಂದು ಆಹ್ವಾನ ಪತ್ರವನ್ನು ಕೊಡಲಾಗಿದೆ, ಆದರೆ ಅವರು ಆ ಮದುವೆಗೆ ಬರಲು ಮನಸ್ಸು ಮಾಡಲಿಲ್ಲ. ಆದರೆ ಆ ಮದುವೆಯ ದಿನ ಬಂದಾಗಲೂ ಸಹ ಅವರಿಗೆ ಆಳುಗಳನ್ನು ಕಳಿಸಿ ಎಲ್ಲವೂ ಸಿದ್ಧವಾಗಿದೆ, ನೀವು ಬಂದು ಮಧುಮಕ್ಕಳನ್ನು ಆಶೀರ್ವದಿಸಿ ಔತಣ ಕೂಟದಲ್ಲಿ ಭಾಗಿಯಾಗಿ ಅನ್ನುವಂತಹ ಮತ್ತೊಂದು ಆಹ್ವಾನವನ್ನು ಅವರಿಗೆ ಕೊಡಲಾಗ್ತಕ್ಕಂಥದ್ದಾಗಿದೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆ ಆಹ್ವಾನವನ್ನು ತಿರಸ್ಕರಿಸಿ, ಆ ಒಂದು ಪತ್ರಿಕೆಯನ್ನು ತಿರಸ್ಕರಿಸಿ ಅವರು ಮಾಡುವಂಥ ಕೆಲಸ ಏನೆಂದರೆ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಅವರವರ ಕೆಲಸಕ್ಕೆ ಅವರು ಹೋಗ್ತಕ್ಕಂಥವರಾಗಿದ್ದಾರೆ. ಅಂದರೆ ಅವರು ಪ್ರಾಪಂಚಿಕವಾಗಿ ತುಂಬ ಎಲ್ಲ ವಿಚಾರದಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರಿಗೆ ಬಿಡುವಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇರುವುದನ್ನು, ಮದುವೆ ಎನ್ನುವುದನ್ನೇ ಅವರು ಮರೆತು ಬಿಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಪ್ರಾಪಂಚಿಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಮದುವೆಯ ಕಾರ್ಯವನ್ನು ಮರೆತು ಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಸಹ ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಪಂಚಿಕ ಆಸೆಯಲ್ಲಿ ಪ್ರಾಪಂಚಿಕ ಕೆಲಸದಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡಾಗ ದೇವರು ನಮಗೆ ನೀಡಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಮರೀತಕ್ಕಂಥವರಾಗಿದ್ದೇವೆ. ದೇವರು ನಮ್ಮನ್ನು ಯಾಕೆ ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾನೆ, ನಮ್ಮ ಉದ್ದೇಶ ಏನು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಮರೆತು ದೇವರ ಕೆಲಸವನ್ನು ಮಾಡುವುದನ್ನು ಬಿಟ್ಟು ನಮ್ಮ ಕೆಲಸದಲ್ಲಿ ನಾವು ಮತ್ತರಾಗಿ ಹೋಗ್ತಕ್ಕಂಥವರಾಗಿದ್ದೇವೆ, ನಮ್ಮ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ಹೇಳುಗರೆ, ಅಂದು ದೇವರು ಯಹೂದ್ಯರಿಗೆ ಆ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟನು, ಮದುವೆಯಾಗೆ ಸಿದ್ಧವಾಗಿದೆ, ನೀವೆಲ್ಲರೂ ಬನ್ನಿರಿ ಎಂತಕ್ಕಂಥ ಆಹ್ವಾನ ಪತ್ರಿಕೆಯನ್ನು ಕೊಟ್ಟನು. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮಗೂ ಸಹ ಪರಲೋಕ ರಾಜ್ಯ ಅತಿ ಶೀಘ್ರದಲ್ಲಿ ಬರತಕ್ಕಂಥದ್ದಾಗಿದೆ. ಅಂದರೆ ದೇವರು ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡು ನಮಗೋಸ್ಕರ ನ್ಯಾಯ ವಿಚಾರಣೆಯನ್ನು ಮಾಡಿರ್ತಕ್ಕಂಥವನಾಗಿದ್ದಾನೆ. ಆ ಸಮಯ ಬಂದಿದೆ ಎಂಬುದಾಗಿ ದೇವರು ನಮಗೆ ಹೇಳ್ತಕ್ಕಂಥವರಾಗಿದ್ದಾರೆ. ನಾವು ಹೇಗೆ ಜೀವಿಸ್ತಕ್ಕಂಥವರಾಗಿದ್ದೇವೆ, ನೋವನ ಕಾಲದ ರೀತಿಯಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವಾ? ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ? ನಾವು ಗಮನಿಸುವುದಾದರೆ ನೋವನ ಕಾಲದಲ್ಲಿ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ಗಮನಿಸುವುದಾದರೆ ಲೂಕನು ಬರೆದ ಸುವಾರ್ತೆ 17:27-30 ತನಕ ನಾವು ಗಮನಿಸುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನ ನಾಶ ಮಾಡಿತು, ಮತ್ತು ಲೋಟನ ದಿನಸದಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೋದೋಮ್ ಊರನ್ನ ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನ ನಾಶ ಮಾಡಿದವು. ಮನುಷ್ಯ ಕುಮಾರನ ಪ್ರತ್ಯಕ್ಷನಾಗುವಾಗ ದಿವಸದಲ್ಲಿಯೂ ಸಹ ಅದೇ ರೀತಿಯಾಗಿ ಇರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನೋವನ ಕಾಲದ ರೀತಿಯಲ್ಲಿ ನಾವು ಇರುವುದಾದರೆ ನಾವು ಸಹ ಬರ್ತಕ್ಕಂಥ ದೇವರ ಕೋಪಾಗ್ನಿಗೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ನಾವು ಸಹ ಆ ನರಕದ ಬೆಂಕಿಗೆ ನಾವು ಬೀಳ್ತಕ್ಕಂಥವರಾಗಿದ್ದೇವೆ. ಹೇಗೆ ನೋವನ ಕಾಲದಲ್ಲಿ ನೋವಾ 120 ಕಾಲ ಸುವಾರ್ತೆ ಸೇವೆಯನ್ನು ಮಾಡಿದನು, ಎಲ್ಲರಿಗೂ ಸಹ ದೇವರ ಒಂದು ಪ್ರೀತಿಯ ಸಂದೇಶವನ್ನು ಸಾರಿ ಈ ಲೋಕ ನಾಶ ಆಗ್ತಕ್ಕಂಥದ್ದಾಗಿದೆ, ನಾವೇ ಒಳಗಡೆ ಬನ್ನಿರಿ, ಮಳೆ ಬಂದು ಎಲ್ಲ ನಾಶ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ಆ ಜನಗಳು ತಮ್ಮದೇ ಆದಂತಹ ಲೌಕಿಕ ಗುಂಗಿನಲ್ಲಿದ್ದ ಕಾರಣದಿಂದ ಅವರು ನೋವನ ಮಾತಿಗೆ ವಿಧೇಯರಾಗದೆ ಹೋದರು. ಅದೇ ರೀತಿಯಾಗಿ ಹಳೇ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು, ಅನೇಕ ದೇವರ ಸೇವಕರು ಮೇಸಾಯನ ಬರೋಣದ ಬಗ್ಗೆ ಇಸ್ರಾಯೇಲ್ ಜನರಿಗೆ ತಿಳಿಸಿದರು. ಅವರು ಮನ ತಿರುಗುವಿಕೆಗೆ ಬೇಕಾದಂಥ ಎಲ್ಲ ಸಂದೇಶವನ್ನು ದೇವರು ಪ್ರವಾದಿಗಳ ಮೂಲಕವಾಗಿ ನೀಡಿದನು. ಅದೇ ರೀತಿಯಾಗಿ ನಾವು ನೋಡುವುದಾದರೆ ಸ್ನಾನಿಕನಾದಂಥ ಯೋಹಾನನು ಸಹ ಆ ಮೇಸಾಯನ ಬರುವಿಕೆಯನ್ನು ಮುಂತಿಳಿಸಲು ಆತನಿಗೋಸ್ಕರ ದಾರಿಯನ್ನು ನೆಟ್ಟಗೆ ಮಾಡಲು ದೇವರು ಆತನನ್ನು ಕಳಿಸಿದನು. ಆದರೆ ಆತನ ಮಾತಿಗೂ ಸಹ ಅವರು ವಿಧೇಯರಾಗದೆ ಆತನನ್ನು ಸಹ ನಾಶ ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಸ್ನಾನಿಕನಾದಂಥ ಯುವಾನ ರೀತಿಯಲ್ಲಿಯೇ ಎಲಿಯನ ಆತ್ಮದಲ್ಲಿ ನಾವು ಈ ಕೊನೆಯ ಕಾಲದಲ್ಲಿ ಕೆಲಸ ಮಾಡಬೇಕಾಗಿದೆ. ಪ್ರಿಯ ಕೇಳುಗರೆ, ಅಂದು ಸ್ನಾನಿಕನಾದಂಥ ಯುವಾನನನ್ನು ಅವರು ನಾಶ ಮಾಡಿದರು. ನಂತರ ಯೇಸು ಸ್ವಾಮಿಯೇ ಈ ಲೋಕಕ್ಕೆ ಬಂದರು. ಆದರೂ ಸಹ ಆತನನ್ನು ಸಹ ಅಂಗೀಕರಿಸಿಕೊಳ್ಳದೆ ಅವರು ನಾಶ ಮಾಡಿದರು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರೆಲ್ಲರೂ ಹೇಳಿದಂಥ ವಿಚಾರವೇನೆಂದರೆ ಮನ ತಿರುಗಿರಿ, ಪರಲೋಕ ರಾಜ್ಯ ಸಮೀಪವಾಗಿದೆ ಎನ್ನುವಂಥ ವಿಚಾರವನ್ನು ತಿಳಿಸಿದರು. ಆದರೆ ಅವರು ಅದನ್ನು ಅಂಗೀಕರಿಸಿಕೊಳ್ಳದೆ ನಾಶ ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದ ಪ್ರಿಯ ಕೇಳುಗರೆ, ದೇವರು ಇಸ್ರಾಯೇಲ್ ಜನರಿಗೆ ಅನೇಕ ಅವಕಾಶಗಳನ್ನು ಕೊಟ್ಟನು. ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳೋಕ್ಕೋಸ್ಕರ, ಆ ಮದುವೆ ಔತಣಕ್ಕೆ ಬರುವುದಕ್ಕೋಸ್ಕರ ಅನೇಕ ಅವಕಾಶಗಳನ್ನು ಕೊಟ್ಟನು. ಅನೇಕರನ್ನು ಕಳಿಸುವುದರ ಮೂಲಕವಾಗಿ ಮನ ತಿರುಗುವಿಕೆಗೆ ಬೇಕಾದಂಥ ಎಲ್ಲ ಸಂದೇಶವನ್ನು ಕೊಟ್ಟನು. ಆದರೆ ಅವರು ಅಂಗೀಕರಿಸಿಕೊಳ್ಳಲಿಲ್ಲ. ಪ್ರವಾದಿಗಳನ್ನು ಅವರು ನಾಶ ಮಾಡಿದರು. ಸ್ನಾನಿಕನಾದ ಯುವಾನ ಬಂದನು, ಆತನನ್ನು ಸಹ ನಾಶ ಮಾಡಿದರು. ಮಗನನ್ನೇ ಕಳಿಸಿಕೊಟ್ಟನು, ಮಗನನ್ನು ಸಹ ನಾಶ ಮಾಡಿದರು. ಕೊನೆಯಲ್ಲಿ ಶಿಷ್ಯರುಗಳ ಮೂಲಕವಾಗಿ ಅವರಿಗೆ ಮತ್ತು ಕೆಲವು ವರ್ಷಗಳನ್ನು ಕೊಡಲಾಗಿತ್ತು, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ಒಂದು ರಾಷ್ಟ್ರವಾಗಿ. ಆದರೆ ಸ್ಟೆಫೆನನ್ನು ಕಲ್ಲೆಸ್ತು ಕೊಲ್ಲುವುದರ ಮೂಲಕವಾಗಿ ಅವರಿಗೆ ಕೊಟ್ಟಿರತಕ್ಕಂತಹ ಆ ಒಂದು ಅವಕಾಶವನ್ನು ಅವರು ಕಳೆದುಕೊಂಡರು. ಆ ಕೃಪೆ ಕಾಲವನ್ನು ಅವರು ಕಳೆದುಕೊಂಡರು. ಪ್ರಿಯರೇ, ಅದಕ್ಕೋಸ್ಕರ ನಾವು ನೋಡ್ತಕ್ಕಂಥರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 22:26 ನಾವು ಓದುವುದಾದರೆ, ಉಳಿದವರು ಅವರು ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಮದುವೆ ಔತಣಕ್ಕೆ ಕರೆಯಲು ಹೋದಂತಹ ಜನಗಳನ್ನು ಅವರು ಹಿಡಿದು ಕೊಂದು ಹಾಕಿದರು ಎಂಬುದಾಗಿ, ಯೇಸು ಸ್ವಾಮಿಯನ್ನು ಸಹ ನಾಶ ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಈ ಜನಗಳು ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದರು ಎಂಬುದನ್ನು ಈ ವಾಕ್ಯಗಳು ನಮಗೆ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ. ಇನ್ನು ಮತ್ತಾಯನು ಬರೆದ ಸುವಾರ್ತೆ 22:7 ನಾವು ಓದುವುದಾದರೆ, ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇದರ ಅರ್ಥವೇನೆಂದರೆ, ಪ್ರಿಯ ಕೇಳುಗರೆ, ಇಸ್ರಾಯೇಲ್ ಜನಗಳು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳದೆ ತಿರಸ್ಕರಿಸಿದ ಕಾರಣದಿಂದ ಕ್ರಿಸ್ತ ಶಕ 70 ಟೈಟಸ್ ಅಂತಕ್ಕಂತಹ ಆ ಅರಸನು ಯೆರೂಸಲೇಮಿನ ಮೇಲೆ ಮುತ್ತಿಗೆಯನ್ನು ಹಾಕಿ ಆ ಪಟ್ಟಣವನ್ನೇ ನಾಶ ಮಾಡಿದನು. ಆದರೆ ನಿಜ ಕ್ರಿಸ್ತರು ಅಲ್ಲಿ ಒಬ್ಬನು ಸಹ ಸಾಯಲಿಲ್ಲ. ಆದರೆ ಅನೇಕ ಮಿಲಿಯನ್ಗಿಂತಲೂ ಅನೇಕ ಯಹೂದ್ಯರು ಅಂದು ಯೆರೂಸಲೇಮಿನಲ್ಲಿ ನಾಶವಾದಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರ ಮನೆಯೇ ಹಾಳಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಪಟ್ಟಣವೆಲ್ಲ ನಾಶವಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಯಾಕೆಂದರೆ ಯೇಸು ಸ್ವಾಮಿಯನ್ನು ಅವರು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಹೋದ ಕಾರಣದಿಂದ ಈ ಘಟನೆಗಳು ನಡೆಯಿತು. ಮತ್ತೆ ಮತ್ತಾಯನು ಬರೆದ ಸುವಾರ್ತೆ 22:8 ತಿಳಿಸ್ತಕ್ಕಂಥದ್ದಾಗಿದೆ. ಆಗ ತನ್ನ ಆಳುಗಳಿಗೆ ಮದುವೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ಆದ್ದರಿಂದ ನೀವು ಈಗ 4 ಹಾದಿಗಳು ಕೊಡುವ ಸ್ಥಳಕ್ಕೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಯೇಸು ಸ್ವಾಮಿ ಈ ಒಂದು ಸುವಾರ್ತೆಯ ಕರೆ ಒಲೆಯನ್ನು, ಸುವಾರ್ತೆ ಅಂತಕ್ಕಂಥ ಮದುವೆಯ ಕರೆ ಒಲೆಯನ್ನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಅಣ್ಣರಿಗೆ ಕೊಡ್ತಕ್ಕಂಥವನಾಗಿದ್ದಾರೆ. ಹೋಗಿ ನೀವೆಲ್ಲರನ್ನ ಕರೆದುಕೊಂಡು ಬನ್ನಿರಿ ಎಂಬುದಾಗಿ. ಅದಕ್ಕೋಸ್ಕರವೇ ನಾವು ಪ್ರಕಟಣೆ ಪುಸ್ತಕ 14:6-7 ತನಕ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಿ ಹೇಳಬೇಕಾದಂಥ ನಿತ್ಯ ಸುವಾರ್ತೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ನಿತ್ಯ ಸುವಾರ್ತೆಯನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ದೇವರು ಕಳಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಅದನ್ನು ಅಂಗೀಕರಿಸಿಕೊಳ್ತಕ್ಕಂಥ ನಾವು ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಂಡು ಮನ ತಿರುಗಬೇಕು. ಇಲ್ಲ ಅಂದರೆ ಅವತ್ತು ಹೇಗೆ ಯೌದ್ಯರಿಗೆ ನಡೆದಂತಹ ಅದೇ ಘಟನೆ ನಮಗೆ ಮರುಗಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ಹೋಗಿ ಎಲ್ಲರನ್ನ ಕರೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾಗಿ ಊಟಕ್ಕೆ ಕೂತಿರತಕ್ಕಂಥ ಸಂದರ್ಭದಲ್ಲಿ ಆ ಮದುವೆ ಔತಣವನ್ನು ಭುಜಿಸುವುದಕ್ಕಿಂತ ಮೊದಲು ಆ ಒಂದು ಅರಸನು ಬರ್ತಕ್ಕಂಥವನಾಗಿದ್ದಾನೆ. ಅರಸನು ಬಂದು ಕೇಳುವಂಥವನಾಗಿದ್ದಾನೆ. ಬದಲಾಗಿ ಮದುವೆಯ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ ಮದುವೆ ಬಟ್ಟೆ ಎಲ್ಲಿದೆ, ನೀನಿಲ್ಲಿ ಹೇಗೆ ಒಳಗೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಮದುವೆ ಬಟ್ಟೆ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಪ್ರಿಯ ಕೇಳುಗರೆ, ಈ ಮದುವೆ ಬಟ್ಟೆ ಕ್ರಿಸ್ತನ ನೀತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಕ್ರಿಸ್ತನ ನೀತಿ ಎಂದರೆ ದೇವರ ಆಜ್ಞೆಗಳನ್ನು ಸಂಪೂರ್ಣವಾಗಿ ಕೈಗೊಂಡು ನಡೆದ ಮಕ್ಕಳನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸಿಕೊಂಡ ನಂತರ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯಬೇಕು. ಅದು ನಮ್ಮ ಆತನ ನೀತಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಆತನ ಗುಣಗಳನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ರೀತಿಯಾಗಿ ನಾವು ನಡೆಯಲಿಲ್ಲ ಅಂದರೆ ಖಂಡಿತವಾಗಿಯೂ ಹೇಗೆ ಅಂದು ಮದುವೆಯ ಬಟ್ಟೆಯನ್ನು ಹಾಕಿಕೊಳ್ಳದ ಅವನನ್ನು ಕರೆದುಕೊಂಡು ಹೋಗಿ ಆ ಬೆಂಕಿಯಲ್ಲಿ ಹಾಕಿದರು, ಅದೇ ರೀತಿಯಾಗಿ ನಮಗೂ ಸಹ ಕೊನೆಯ ಕಾಲದಲ್ಲಿ ನರಕದ ಬೆಂಕಿ ಕಾಯ್ತಕ್ಕಂಥದ್ದಾಗಿದೆ. ಅವತ್ತು ಯಹೂದ್ಯರು ಮಾಡಿದಂಥ ಅದೇ ತಪ್ಪನ್ನು ನಾವು ಮಾಡದೆ ಪ್ರಿಯ ಕೇಳುಗರೆ ನಾವು ಮನ ತಿರುಗೋಣ. ದೇವರು ಇವತ್ತು ನಮ್ಮಲ್ಲಿ ಕೇಳ್ತಕ್ಕಂಥನಾಗಿದ್ದಾನೆ, ನನ್ನ ಮಗಳೇ ನನ್ನ ಮಗನೇ, ನೀನು ನನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೀಯಾ? ಆದರೆ ನೀನು ಮದುವೆ ಬಟ್ಟೆಯನ್ನು ಹಾಕಿಕೊಂಡಿದ್ದೀಯಾ? ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿದ್ದೀಯಾ? ನನ್ನ ಗುಣಗಳನ್ನು ಲೋಕದಲ್ಲಿ ಪ್ರತಿಬಿಂಬಿಸ್ತಕ್ಕಂಥದ್ದಾಗಿದೆಯಾ? ಹಾಗೆ ಪ್ರತಿಬಿಂಬಿಸುವುದಾದರೆ ದೇವರು ನಮ್ಮನ್ನು ಕರೆಯತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಆ ಮದುವೆ ವಸ್ತ್ರ ಅಂತಕ್ಕಂತಹ ಆ ನೀತಿಯನ್ನು ಧರಿಸಿಕೊಂಡು ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಿ ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗೋಣ. ಆ ರೀತಿಯ ಸಿದ್ಧ ಆಗುವಂಥವ್ರನ್ನ ನೀವು ತಿಳಿದುಕೊಳ್ಳುವುದಾದರೆ, ನೀವು ಬಯಸುವುದಾದರೆ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಹೌದು ದೇವ, ನಮಗೆ ನಿನ್ನ ಕೃಪೆಯಿಂದ ಆ ಒಂದು ಪರಲೋಕ ರಾಜ್ಯದ ಆಹ್ವಾನ ಪತ್ರಿಕೆ ನಮಗೆ ಬಂದಿದೆ. ಆ ಮದುವೆ ಔತಣಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮಗೆ ಬೇಕಾದಂಥ ನೀತಿ ವಸ್ತ್ರವನ್ನು ನಮಗೆ ಅನುಗ್ರಹಿಸಿಕೊಡು ಸ್ವಾಮಿ. ನಮ್ಮ ಸ್ವಂತ ಬಲದಿಂದಲ್ಲ, ನಿನ್ನ ಕೃಪೆಯಿಂದ ನಮಗೆ ಅನುಗ್ರಹಿಸಿಕೊಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗತಕ್ಕಂಥ ಆ ಮದುವೆ ಔತಣದಲ್ಲಿ ಭಾಗಿಯಾಗ್ತಕ್ಕಂಥ ಮಕ್ಕಳಾಗುವಾಗೆ ನಮ್ಮನ್ನು ಆಶೀರ್ವಹಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asud.adventist.org kannada@asud.adventist.org ಅಥವಾ 9901-6637-111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. Thank you.